ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ.
ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಕಲವ ಸೃಷ್ಟಿ ಆಳ್ವಿಕೆ ಮಾಡುವವನೇ, ಸಕಲವ ಸೃಷ್ಟಿ ಆಳ್ವಿಕೆ ಮಾಡುವವನೇ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ವೈರಿಗಳು ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋದರು. ಸ್ತುತಿ ಸ್ತೋತ್ರ ಆರಂಭಿಸಲು ವೈರಿಗಳು ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋದರು. ಎಲ್ಲ ಸಾಧ್ಯ ನಿನಗೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನಗೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ.
ಪಾಠ 99. ಏಸುವಿನ ಕುರಿತು ನೀವು ಏನು ಆಲೋಚಿಸುತ್ತೀರಿ? ಬಹಳ ಸಮಯದವರೆಗೆ ನಾವು ಪಾಪಿಗಳು ದೇವರ ಮುಂದೆ ನೀತಿವಂತರಾಗುವುದಕ್ಕಾಗಿ ದೇವರಿಂದ ಸ್ಥಾಪಿಸಲ್ಪಟ್ಟಿರುವ ನೀತಿಯ ಮಾರ್ಗವನ್ನು ನೋಡುವುದಕ್ಕೆ ಪ್ರವಾದಿಗಳ ಗ್ರಂಥಗಳನ್ನು ಪರೀಕ್ಷಿಸುತ್ತಿದ್ದೇವೆ. ದೇವರ ಪ್ರವಾದಿಗಳ ಮಾತುಗಳನ್ನು ಮೆಸ್ಸಿಯನಾದ ಏಸು ಹೇಗೆ ನೆರವೇರಿಸಿದನೆಂಬುದನ್ನು ನಾವು ನೋಡಿದ್ದೇವೆ. ಈ ದಿನದ ಮತ್ತು ಮುಂದಿನ ಪಾಠಗಳಲ್ಲಿ ಪ್ರವಾದಿಗಳೆಲ್ಲರೂ ಮಾತಾಡಿರುವ ಒಬ್ಬನ ಮಹಿಮೆಯನ್ನು ನಿಮ್ಮೊಂದಿಗೆ ಪುನರಾವಲೋಕನ ಮಾಡುವುದಕ್ಕೆ ನಾವು ಉದ್ದೇಶಿಸಿದ್ದೇವೆ. ಹಾಗಾಗಿ ಪ್ರವಾದಿಗಳ ಗ್ರಂಥಗಳ ನಮ್ಮ ಕಾಲಾನುಕ್ರಮದ ಅಧ್ಯಯನದಲ್ಲಿ ನಮ್ಮ ಕೊನೆಯ ಎರಡು ಪಾಠಗಳು ಏಸುವಿನ ಕುರಿತು ನೀವು ಏನು ಆಲೋಚಿಸುತ್ತೀರಿ ಎಂಬುದಾಗಿ ಹೆಸರು ಕೊಡಲ್ಪಟ್ಟಿದೆ. ಸುವಾರ್ತೆಯಲ್ಲಿನ ನಮ್ಮ ಅಧ್ಯಯನದಲ್ಲಿ ಏಸು ಜನರಿಗೆ ಬರಬೇಕಾದ ಕ್ರಿಸ್ತನ ವಿಷಯವಾಗಿ ನಿಮಗೆ ಹೇಗೆ ತೋರುತ್ತದೆ, ಆತನು ಯಾರ ಮಗನು ಎಂದು ಪ್ರಶ್ನೆ ಮಾಡಿದ್ದನ್ನು ನಾವು ಕೇಳಿದ್ದೇವೆ. ಜೀವನದಲ್ಲಿ ನಾವು ಪ್ರತಿಯೊಬ್ಬರೂ ಉತ್ತರಿಸಬೇಕಾದ ಅತಿ ಪ್ರಾಮುಖ್ಯವಾದ ಪ್ರಶ್ನೆ ಇದಾಗಿದೆ. ಈ ಪ್ರಶ್ನೆಗೆ ನಾವು ಕೊಡುವ ಉತ್ತರದ ಮೇಲೆ ಇಲ್ಲಿನ ಮುಂದಿನ ನಮ್ಮ ಗುರಿಯು ಅವಲಂಬಿತವಾಗಿದೆ. ಮೆಸ್ಸಿಯನಾದ ಏಸು ಹಿಂದಿರುಗಿ ಬಂದ ತಕ್ಷಣ ತನ್ನ ಕಾಲದ ಜನರಿಗೆ ಕೇಳಿದ ಹಾಗೆಯೇ, ನಿಮ್ಮ ವಿಷಯವೇನು, ನನ್ನ ಕುರಿತು ನೀವು ಏನು ಆಲೋಚಿಸುತ್ತೀರಿ ಎಂದು ನಿಮಗೆ ಪ್ರಶ್ನೆ ಮಾಡುತ್ತಾನೆ. ಏಸು ನಿಜವಾಗಿಯೂ ಯಾರು ಎಂಬುದಾಗಿ ನೀವು ತಿಳಿದುಕೊಳ್ಳುವಂತೆ ಮಾಡುವುದೇ ನಮ್ಮ ಗುರಿಯಾಗಿದೆ. ಈ ವಿಷಯದಲ್ಲಿ ಯಾರು ನಿಮ್ಮನ್ನು ದಾರಿ ತಪ್ಪಿಸಬಾರದು ಎನ್ನುವುದೇ ನಮ್ಮ ದೊಡ್ಡ ಕಾಳಜಿಯಾಗಿದೆ. ಏಸುಕ್ರಿಸ್ತನು ಕೇವಲ ಪ್ರವಾದಿಗಳಲ್ಲಿ ಒಬ್ಬ ಅಥವಾ ಮನುಷ್ಯರಲ್ಲಿ ಒಬ್ಬ ಒಳ್ಳೆಯ ಮನುಷ್ಯನು ಎಂಬುದಾಗಿ ನೀವು ಸ್ವೀಕರಿಸಿಕೊಳ್ಳಬಾರದೆಂದು ನಾವು ನಿಮ್ಮನ್ನು ಒತ್ತಾಯಪಡಿಸುತ್ತೇವೆ. ಇಲ್ಲ, ಆತನು ಅದ್ವಿತೀಯನು. ಆ ಲೋಕದಲ್ಲಾಗಲಿ ಅಥವಾ ಮುಂಬರುವ ಲೋಕದಲ್ಲಾಗಲಿ ಆತನಿಗೆ ಸಾಮಾನ್ಯರಾರೂ ಇಲ್ಲ. ನೀವು ಆತನ ಕುರಿತು ಏನು ಆಲೋಚಿಸುತ್ತೀರಿ? ಮೆಸ್ಸಿಯನಾದ ಏಸುವಿನ ಕುರಿತು 10 ಪ್ರಶ್ನೆಗಳನ್ನು ನಿಮಗೆ ಕೇಳುವುದಕ್ಕೆ ನಾವು ಇಷ್ಟಪಡುತ್ತೇವೆ. ಈ ಕಾರ್ಯಕ್ರಮದಲ್ಲಿ 5 ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ 5 ಪ್ರಶ್ನೆಗಳನ್ನು ಕೇಳುತ್ತೇವೆ. ಮೊದಲನೇದಾಗಿ, ಆತನ ಆಶ್ಚರ್ಯಕರವಾದ ಜನನದ ಕುರಿತು ನೀವು ಏನು ಆಲೋಚಿಸುತ್ತೀರಿ? ಆತನ ಹಾಗೆ ಹುಟ್ಟಿದವರು ಯಾರೂ ಇಲ್ಲ. ಆತನು ಮರಿಯಳ ಮಗನಾದ ಏಸು. ಯೋಹಾನನು ಜಕರಿಯನ ಮಗನು, ಸೊಲೋಮೋನನು ದಾವಿದನ ಮಗನು, ಇಶ್ಮಾಯಿಲನು ಅಬ್ರಹಾಮನ ಮಗನು ಎಂಬುದಾಗಿ ನಿಮಗೆ ಗೊತ್ತು. ಪ್ರತಿಯೊಬ್ಬರೂ ತಮ್ಮ ಹೆಸರಿಗಾಗಿ ತಮ್ಮ ತಂದೆಯ ಅಡ್ಡ ಹೆಸರನ್ನು ಇಲ್ಲವೇ ತಮ್ಮ ತಂದೆಯ ಹೆಸರನ್ನು ಸೇರಿಸಿಕೊಳ್ಳುತ್ತಾರೆ. ಆದರೆ ಏಸುವಿನ ಸಂಗತಿಯಲ್ಲಿ ಆತನ ಹೆಸರಿಗೆ ಆತನ ತಾಯಿಯ ಹೆಸರು ಯಾಕೆ ಸೇರಿಸಲ್ಪಟ್ಟಿತು? ಯಾಕೆಂದರೆ ಆತನಿಗೆ ಭೂಲೋಕದ ತಂದೆ ಇರಲಿಲ್ಲ. ಆತನು ಒಬ್ಬ ಯವನಸ್ಥ ಕನ್ಯೆಯಲ್ಲಿ ಹುಟ್ಟಿದವನಾಗಿದ್ದನು. ಆತನು ದೇವರ ಶಕ್ತಿಯಿಂದ ಹುಟ್ಟಿದವನು. ಮೆಸ್ಸಿಯನ್ನು ಹುಟ್ಟುವುದಕ್ಕಿಂತ 700 ವರ್ಷಗಳಿಗಿಂತ ಮೊದಲೇ ಆತನು ಹೇಗೆ ಹುಟ್ಟುತ್ತಾನೆಂಬುದಾಗಿ ಪ್ರವಾದಿಯಾದ ಯೆಶಾಯನು ಹೀಗೆ ಹೇಳುತ್ತಾ ಪ್ರವಾದಿಸಿದ್ದನು. ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಆತನಿಗೆ ಇಶ್ಮಾಯಿಲ್ ಎಂದು ಹೆಸರಿಡುವರು. ದೇವರು ನಮ್ಮ ಕೂಡ ಇದ್ದಾನೆ ಎಂದು ಈ ಹೆಸರಿನ ಅರ್ಥ. ಯೆಶಾಯ 7:14 ವಚನ, ಮತ್ತಾಯ 1:23 ವಚನ. ದೇವರು ನೆಲದ ಮಣ್ಣಿನಿಂದ ನಮ್ಮ ಪೂರ್ವಿಕನಾದ ಆದಾಮನನ್ನು ಉಂಟು ಮಾಡಿದನು. ಪ್ರವಾದಿಗಳ ಹಾಗೆ ನಾವೆಲ್ಲರೂ ಆದಾಮನ ಸಂತತಿಯವರು. ನಾವು ಭೂಲೋಕಕ್ಕೆ ಸಂಬಂಧಪಟ್ಟವರು. ಹೀಗಿದ್ದರೂ ಕರ್ತನಾದ ಏಸು ಪರಲೋಕದಿಂದ ಬಂದನು. ನಮ್ಮ ಪಾಪದ ನಿಮಿತ್ತದಿಂದ ನಾವೆಲ್ಲರೂ ಕೊಳಕು ಮಣ್ಣಿನಂತಿದ್ದೇವೆ. ಆದರೆ ಏಸು ಪರಲೋಕದಿಂದ ಬಂದಂತಹ ಮಳೆಯ ಹಾಗಿದ್ದಾನೆ. ದೇವರ ಹಾಗೆಯೇ ಆತನು ನಿಷ್ಕಳಂಕನು ಮತ್ತು ಪರಿಶುದ್ಧನೂ ಆಗಿದ್ದನು. ಸುವಾರ್ತೆಯ ದಾಖಲೆಗಳು ಹೇಳುವುದೇನೆಂದರೆ, ಏಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. 1 ತಿಮೋತಿ 1:15 ವಚನ. ಏಸು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಆತನು ದೇವರ ಸನ್ನಿಧಿಯಲ್ಲಿದ್ದನು. ಯಾಕೆಂದರೆ ಆತನು ದೇವರ ವಾಕ್ಯವೂ ಮತ್ತು ದೇವರ ಆತ್ಮವೂ ಆಗಿದ್ದಾನೆ. ಆತನು ಮನುಷ್ಯನ ದೇಹವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸುವುದನ್ನು ಆತನು ತಾನೇ ಆಯ್ಕೆ ಮಾಡಿಕೊಂಡನು. ಆತನು ಮೇಲಿನಿಂದ ಬಂದವನು. ಇಬ್ಬರು ಮನುಷ್ಯರು ಆಳವಾದ ಬಾವಿಯಲ್ಲಿ ಬಿದ್ದರು ಎಂದು ಒಂದು ಕಥೆಯು ಹೇಳುತ್ತದೆ. ಒಬ್ಬನು ಇನ್ನೊಬ್ಬನಿಗೆ, ಹೇ, ಈ ಕೆಟ್ಟದಾದ ಸ್ಥಳದಿಂದ ನನ್ನನ್ನು ರಕ್ಷಿಸು, ಈ ಅಂಟಾದ ಕೆಸರಿನಿಂದ ನನ್ನನ್ನು ಹೊರಗೆ ತಾ ಎಂದು ಕೇಳಿದನು. ಆಗ ಇನ್ನೊಬ್ಬನು ಅವನಿಗೆ, ಮೂರ್ಖ, ನಾವಿಬ್ಬರೂ ಇಲ್ಲೇ ಇರುವಾಗ ನಾನು ನಿನ್ನನ್ನು ಹೊರಗೆ ತರುವುದು ಹೇಗೆ ಎಂದು ಹೇಳಿದನು. ಅವರಿಬ್ಬರೂ ಒಂದೇ ಗುಂಡಿಯಲ್ಲಿದ್ದರಿಂದ ಒಬ್ಬನು ಇನ್ನೊಬ್ಬನನ್ನ ಹೊರಗೆ ತರುವುದಕ್ಕೆ ಸಾಧ್ಯವಿಲ್ಲ. ನಂತರ ಮೇಲಿನಿಂದ ಯಾರು ಬಾವಿಯೊಳಕ್ಕೆ ಒಂದು ಹಗ್ಗವನ್ನು ಬಿಟ್ಟಿದ್ದೇವೆ, ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ ಎಂದು ಕೂಗುವುದನ್ನು ಇವರು ಕೇಳಿಸಿಕೊಂಡರು. ಬಾವಿಗೆ ಬೀಳದಿರುವ ಯಾರಾದರೂ ಮಾತ್ರ ಅವರಿಗೆ ಸಹಾಯ ಮಾಡುವುದಕ್ಕೆ ಸಾಧ್ಯವಾಯಿತು. ಪ್ರವಾದಿಗಳಲ್ಲಿ ತುಂಬಾ ಉತ್ತಮರಾದವರು ಆಳವಾದ ಪಾಪದ ಗುಂಡಿಯೊಳಗಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವರು ಸಹ ಪಾಪಿಗಳೇ. ಹೀಗಿದ್ದರೂ ಮನುಷ್ಯನಲ್ಲಿರುವ ಪಾಪದ ಸ್ವಭಾವವನ್ನು ಏಸು ಸ್ವಾಸ್ಥ್ಯವಾಗಿ ಪಡೆದುಕೊಳ್ಳಲಿಲ್ಲ. ಆತನು ಮೇಲಿನಿಂದ ಬಂದವನು. ಆತನು ಒಬ್ಬ ಕನ್ಯೆಯಲ್ಲಿ ಹುಟ್ಟಿದವನು. ಲೋಕದ ರಕ್ಷಕನು, ಪರಿಶುದ್ಧ ಮೆಸ್ಸಿಯನ ಜನನವನ್ನು ಪ್ರಕಟಿಸುವುದಕ್ಕೆ ದೇವರು ತನ್ನ ದೂತರನ್ನು ಕಳುಹಿಸಿದ್ದನ್ನು ಮತ್ತು ಆಕಾಶದಲ್ಲಿ ಒಂದು ದೊಡ್ಡ ನಕ್ಷತ್ರ ಇಟ್ಟಿದ್ದನ್ನು ಸಹ ನಾವು ನೋಡಿದ್ದೇವೆ. ಇದೆಲ್ಲವೂ ಎಷ್ಟು ಅದ್ಭುತಕರವಾದದ್ದಾಗಿತ್ತು. ಈ ಮನುಷ್ಯನ ಹಾಗೆ ಬೇರೆ ಯಾವ ಮನುಷ್ಯನೂ ಹುಟ್ಟಿಲ್ಲ. ಆತನು ತನ್ನ ಜನನದಲ್ಲಿ ಅದ್ವಿತೀಯನು. ಆತನು ಹೋಲಿಸಲಾಗದವನು. ಹೀಗಿದ್ದರೂ ಏಸುವಿನ ಶ್ರೇಷ್ಠತೆಯು ಆತನ ಜನನದೊಂದಿಗೆ ಕೊನೆಯಾಗುವುದಿಲ್ಲ. ಏಸು ತನ್ನ ಗುಣಲಕ್ಷಣದಲ್ಲಿಯೂ ಸಹ ಅದ್ವಿತೀಯನಾಗಿದ್ದಾನೆ. ಹಾಗಾಗಿ ನಮ್ಮ ಎರಡನೆಯ ಪ್ರಶ್ನೆ ಏನೆಂದರೆ, ಆತನ ಪರಿಶುದ್ಧ ಗುಣಲಕ್ಷಣದ ಕುರಿತಾಗಿ ನೀವು ಏನು ಆಲೋಚಿಸುತ್ತೀರಿ? ಏಸು ಸಂಪೂರ್ಣನಾಗಿದ್ದನು. ಆತನು ಎಂದಿಗೂ ಒಂದೇ ಒಂದು ಪಾಪವನ್ನಾದರೂ ಮಾಡಿದವನಲ್ಲ. ಆತನು ಎಂದಿಗೂ ಕ್ಷಮಾಪಣೆಯನ್ನು ಕೇಳಲಿಲ್ಲ, ಯಾಕೆಂದರೆ ಆತನು ಎಂದಿಗೂ ಯಾರಿಗೂ ಅನ್ಯಾಯ ಮಾಡಲಿಲ್ಲ. ದೇವರಿಗೆ ಭಯಪಡುವ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆಯನ್ನು ಕೇಳಿಕೊಳ್ಳುತ್ತಾನೆ. ಎಲ್ಲಾ ಪ್ರವಾದಿಗಳು ಇದನ್ನು ಮಾಡಿದರು. ಹೇಗೂ ನೀವು ದೇವರ ವಾಕ್ಯವನ್ನು ಆರಂಭದಿಂದ ಕೊನೆಯವರೆಗೆ ಹುಡುಕಿದರೂ, ನೀವು ಎಲ್ಲಿಂದ ಪ್ರಾರಂಭಿಸಿದ್ದೀರೋ ಅಲ್ಲಿಗೆ ಮುಟ್ಟುವ ತನಕ ಎಲ್ಲಾ ಕಡೆಗೂ ಹೋಗುತ್ತೀರಿ. ಕರ್ತನಾದ ಯೇಸು ಕ್ಷಮಾಪಣೆಯನ್ನು ಬೇಡಿಕೊಂಡನು ಎಂದು ಹೇಳುವಂತಹ ಒಂದೇ ಒಂದು ವಾಕ್ಯವನ್ನು ನೀವು ಕಂಡುಕೊಳ್ಳುವುದಿಲ್ಲ. ಆತನು ಎಂದೂ ಪಾಪ ಮಾಡದಿರುವುದರಿಂದ ಅವನಿಗೆ ಕ್ಷಮಾಪಣೆಯ ಅಗತ್ಯವಿರಲಿಲ್ಲ. ಆತನ ಸ್ನೇಹಿತರು ಮತ್ತು ಆತನ ವೈರಿಗಳು ಎಲ್ಲರೂ ಹುಡುಕಿದರೂ ಆತನಲ್ಲಿ ಒಂದೇ ಒಂದು ತಪ್ಪನ್ನಾದರೂ ಕಂಡುಹಿಡಿಯುವುದಕ್ಕೆ ಅವರಿಂದಾಗಲಿಲ್ಲ. ಸ್ನೇಹಿತರೆ, ಆತನ ಹೊರತಾಗಿ ಪಾಪವಿಲ್ಲದವರು ಒಬ್ಬರೂ ಇಲ್ಲ. ಕರ್ತನಾದ ಯೇಸು ಪ್ರವಾದಿಗಿಂತಲೂ ಹೆಚ್ಚಿನವನಾಗಿದ್ದಾನೆ. ಆತನು ಒಬ್ಬ ಮನುಷ್ಯನಾಗಿ ಭೂಮಿಯ ಮೇಲೆ ಕಾಣಿಸಿಕೊಂಡ ದೇವರ ನಿಜವಾದ ವಾಕ್ಯವಾಗಿದ್ದಾನೆ. ಹೌದು, ಏಸು ತನ್ನ ಗುಣದಲ್ಲಿ ಅದ್ವಿತೀಯನು, ಆತನು ಹೋಲಿಕೆಯಿಲ್ಲದವನು. ಆದರೆ ಗ್ರಹಿಸಿಕೊಳ್ಳುವುದಕ್ಕೆ ಮುಖ್ಯವಾದುದು ಸಹ ಇಲ್ಲದೆ ಏಸು ತನ್ನ ಮಾತುಗಳಲ್ಲಿಯೂ ಸಹ ಅದ್ವಿತೀಯನು. ಮೂರನೇದು, ಆತನ ಮಾತುಗಳ ಕುರಿತಾಗಿ ನೀವು ಏನು ಆಲೋಚಿಸುತ್ತೀರಿ? ಒಂದು ದಿನ ಆತನ ಶತ್ರುಗಳು ಆತನನ್ನು ಸೆರೆ ಹಿಡಿಯುವುದಕ್ಕೆ ಸೈನಿಕರುಗಳು ಕಳಿಸಿದರು. ಅವರು ಆತನಿದ್ದಲ್ಲಿಗೆ ಬಂದಾಗ ಆತನ ಬೋಧನೆಗಳನ್ನು ಕೇಳಿ ಆತನನ್ನು ಸೆರೆ ಹಿಡಿಯದೆ ಹಾಗೇ ಹೊರಟು ಹೋದರು. ಅವರು ಆಶ್ಚರ್ಯಗೊಂಡು, ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರು ಎಂದೂ ಮಾತಾಡಿದ್ದಿಲ್ಲ ಎಂದು ಹೇಳಿದರು. ಆತನು ತನ್ನ ಕುರಿತಾಗಿ ಏನು ಹೇಳಿದನೆಂಬುದನ್ನು ಆಲೋಚಿಸಿರಿ. ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವರು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಯೋಹಾನ 8:12. ಪ್ರವಾದಿಗಳು ಕತ್ತಲೆಯಲ್ಲಿ ಹೊಳೆಯುವ ಒಂದು ಬಲಹೀನ ಬೆಳಕಾದ ಚಂದ್ರ ಮತ್ತು ನಕ್ಷತ್ರಗಳ ಹಾಗಿದ್ದಾರೆ. ಆದರೆ ಯೇಸು ಸೂರ್ಯನ ಹಾಗಿದ್ದಾನೆ. ಒಂದು ಸಲ ಸೂರ್ಯ ಹುಟ್ಟಿದ ಮೇಲೆ ಚಂದ್ರ ನಕ್ಷತ್ರಗಳ ಬೆಳಕು ಯಾರಿಗೆ ಅಗತ್ಯವಿರುತ್ತದೆ? ಪ್ರವಾದಿಗಳು ಮೆಸ್ಸಿಯನನ್ನು ನೀತಿಯ ಸೂರ್ಯನು ಎಂದು ಕರೆದಿದ್ದಾರೆ. ನಿಸ್ತೇಜ ಅರ್ಧಚಂದ್ರಾಕಾರದ ಚಂದ್ರನು ಪ್ರವಾದಿಗಳ ಹಾಗಿದ್ದಾನೆ. ಆದರೆ ಯೇಸುಕ್ರಿಸ್ತನು ಸೂರ್ಯನಾಗಿದ್ದಾನೆ. ಸೂರ್ಯನು ಕ್ಷೀಣವಾಗಿರುವುದನ್ನು ನೀವು ಎಂದಾದರೂ ನೋಡಿದ್ದೀರಾ? ಇಲ್ಲ, ಇದು ಎಂದಿಗೂ ಕ್ಷೀಣವಾಗುವುದಿಲ್ಲ. ಇದು ಎಲ್ಲ ಖಂಡಗಳಿಗೂ ಬೆಳಕಾಗಿರುತ್ತದೆ. ಯೇಸುಕ್ರಿಸ್ತನು ಸೂರ್ಯನ ಹಾಗೆ, ಆತನು ಎಂದಿಗೂ ಗತಿಸಿ ಹೋಗುವುದಿಲ್ಲ. ಆತನು ಪ್ರಪಂಚದ ಪ್ರತಿಯೊಂದು ದೇಶಕ್ಕಾಗಿ ಇದ್ದಾನೆ. ಯೇಸು ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಸಹ ಹೇಳಿದ್ದಾನೆ. ಇದನ್ನು ಮಾಡಿರಿ, ಈ ಬೋಧನೆಯನ್ನು ಅನುಸರಿಸಿರಿ, ಇದೇ ನೀವು ನಡೆಯಬೇಕಾದ ಮಾರ್ಗ, ಈ ಆಜ್ಞೆಗಳನ್ನೆಲ್ಲ ಕೈಕೊಳ್ಳಿರಿ ಎಂದು ಆಜ್ಞೆಗಳನ್ನು ಕೊಡುವಂತಹ ಧಾರ್ಮಿಕ ನಾಯಕರುಗಳಿಗಿಂತ ಯೇಸು ತುಂಬಾ ವ್ಯತ್ಯಾಸವುಳ್ಳವನಾಗಿದ್ದಾನೆ. ಕರ್ತನಾದ ಯೇಸು ಹೇಳಿದ್ದೇನೆಂದರೆ, ನಾನೇ ಮಾರ್ಗ, ನನ್ನನ್ನು ನಂಬಿರಿ, ನನ್ನ ಬಳಿಗೆ ಬನ್ನಿರಿ ಮತ್ತು ನೀವು ದೇವರ ಸನ್ನಿಧಿಯಲ್ಲಿ ಎಂದೆಂದಿಗೂ ಜೀವಿಸುವ ಹಕ್ಕನ್ನು ಪಡೆಯುತ್ತೀರಿ ಎಂಬುದು. ಯೇಸು ತಾನೇ ಮಾರ್ಗವಾಗಿದ್ದಾನೆ, ಇದರ ಅರ್ಥವೇನೆಂಬುದನ್ನು ಉದಾಹರಿಸುವುದಕ್ಕೆ ಪ್ರಯತ್ನಿಸೋಣ. ಒಬ್ಬ ಚಿಕ್ಕ ಹುಡುಗ ಒಂದು ದೊಡ್ಡ ಪಟ್ಟಣದಲ್ಲಿ ಕಳೆದು ಹೋಗಿದ್ದ. ತನ್ನ ಮನೆಯ ಹತ್ತಿರಕ್ಕೆ ಹಿಂದಿರುಗಿ ಹೋಗುವುದಕ್ಕೆ ತನಗೆ ದಾರಿಯನ್ನು ವಿವರಿಸುವಂತೆ ಆ ಹುಡುಗನು ಒಬ್ಬ ಪೊಲೀಸ್ ಆಫೀಸರ್ಗೆ ಕೇಳಿದನು. ಆ ಆಫೀಸರ್ ಅವನಿಗೆ, ನೇರವಾಗಿ ಮುಂದೆ ಹೋಗು, ಎರಡನೆಯ ಮೂಲೆಯಲ್ಲಿ ಎಡಕ್ಕೆ ತಿರುಗು, ಮೂರನೆಯ ಮೂಲೆಯಲ್ಲಿ ಬಲಭಾಗಕ್ಕೆ ಹೋಗಿ, ಸೇತುವೆಯನ್ನು ದಾಟು, ಟ್ರಾಫಿಕ್ ವೃತ್ತಕ್ಕೆ ಹೋಗಿ, ನಂತರ ಎರಡನೆಯ ಮುಖ್ಯ ರಸ್ತೆಯನ್ನ ಅನುಸರಿಸು. ಆ ಹುಡುಗನು ಜೋರಾಗಿ ಅಳುವುದಕ್ಕೆ ಶುರು ಮಾಡಿದನು. ಪೊಲೀಸ್ ಆಫೀಸರ್ ದಾರಿಯನ್ನು ವಿವರಿಸಿದನು. ಆದರೆ ಆ ಹುಡುಗನು ತುಂಬಾ ಗಲಿಬಿಲಿಗೊಂಡು ತನಗೆ ವಿವರಿಸಲ್ಪಟ್ಟ ದಾರಿಯನ್ನು ಅನುಸರಿಸುವುದಕ್ಕೆ ಹೆದರಿಕೊಂಡನು. ಆಗಲೇ ಸರಿಯಾಗಿ ಅದೇ ಪಕ್ಕದ ಮನೆಯ ಒಬ್ಬ ಮನುಷ್ಯನು ಅಲ್ಲಿಗೆ ಬಂದನು. ಅವನು ಆ ಹುಡುಗನ ಕೈ ಹಿಡಿದು ಕರೆದುಕೊಂಡು ಹೋದನು. ಹುಡುಗನು ನಡೆಯುವುದಕ್ಕೆ ಆಯಾಸಗೊಂಡಾಗ ಆ ಮನುಷ್ಯನು ಮನೆಯ ತನಕ ಅವನನ್ನು ಎತ್ತಿಕೊಂಡು ಹೋದನು. ಪೊಲೀಸ್ ಆಫೀಸರ್ ದಾರಿಯನ್ನು ವಿವರಿಸಿದನು. ಆ ಇನ್ನೊಬ್ಬ ಮನುಷ್ಯನು ದಾರಿಯಾಗಿದ್ದನು. ನಾನೇ ಮಾರ್ಗವಾಗಿದ್ದೇನೆ, ದೇವರ ಮನೆಯಾಗಿರುವ ಪರಲೋಕಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗುವ ಮಾರ್ಗ ನಾನೇ ಆಗಿದ್ದೇನೆ ಎಂದು ಯೇಸು ಹೇಳಿದ್ದಾನೆ. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಕ್ಕಾಗುವುದಿಲ್ಲ. ಯೋಹಾನ 14:6. ಕರ್ತನಾದ ಯೇಸುಕ್ರಿಸ್ತನ ರೀತಿಯಲ್ಲಿ ಯಾರೂ ಮಾತಾಡಿಲ್ಲ. ಆತನು ಅದ್ವಿತೀಯನು, ಆತನು ಹೋಲಿಸಲಾಗದವನು. ಹೇಗೂ ಯೇಸುವಿನ ಮಹಿಮೆಯು ಆತನ ಜನನ ಗುಣಲಕ್ಷಣ ಮತ್ತು ಮಾತುಗಳಲ್ಲಿ ನಿಂತು ಹೋಗುವುದಿಲ್ಲ. ನಾವು ಇದನ್ನು ಆತನ ಕೆಲಸಗಳಲ್ಲಿಯೂ ಸಹ ನೋಡುವುದಕ್ಕೆ ಸಾಧ್ಯ. 4. ಯೇಸುವಿನ ಬಲವಾದ ಕೆಲಸಗಳ ಕುರಿತು ನೀವು ಏನು ಆಲೋಚಿಸುತ್ತೀರಿ? ಆತನು ಯಾವುದನ್ನಾದರೂ ಮಾಡುವುದಕ್ಕೆ ಶಕ್ತನಿದ್ದನು. ಎಲ್ಲಾ ಬಲವೂ ಮತ್ತು ಅಧಿಕಾರವೂ ಆತನಿಗೆ ಕೊಡಲ್ಪಟ್ಟಿದ್ದವು. ತಾನು ಯಾರು ಮತ್ತು ಎಲ್ಲಿಂದ ಬಂದವನೆಂಬುದನ್ನು ಜನರಿಗೆ ತೋರಿಸುವುದಕ್ಕೆ ಕರ್ತನಾದ ಯೇಸು ದೇವರು ಯಾವ ಕೆಲಸಗಳನ್ನು ಮಾಡಿದ್ದನೋ ಅವೆಲ್ಲವನ್ನೂ ಭೂಲೋಕದಲ್ಲಿ ಮಾಡಿದನು. ದೇವರಲ್ಲದ ಗಾಳಿಯನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ಸಾಧ್ಯ? ಆದರೆ ಯೇಸು ಗಾಳಿಯನ್ನು ನಿಲ್ಲಿಸಿದನು. ದೇವರ ಮಾತು ಸತ್ತವರನ್ನು ಜೀವದಿಂದ ಎಬ್ಬಿಸುವುದಕ್ಕೆ ಯಾರಿಗೆ ಸಾಧ್ಯ? ದೇವರ ಹೊರತು ಸತ್ತವರನ್ನು ಜೀವದಿಂದ ಎಬ್ಬಿಸುವುದಕ್ಕೆ ಯಾರಿಗೆ ಸಾಧ್ಯ? ದೇವರೇ ಯೇಸು ಸತ್ತವರನ್ನು ಜೀವದಿಂದ ಎಬ್ಬಿಸಿದನು. ಆದರೆ ಯೇಸು ಸತ್ತವರನ್ನು ಜೀವದಿಂದ ಎಬ್ಬಿಸಿದನು. ದೇವರಲ್ಲದೆ ಕುರುಡರ ಕಣ್ಣುಗಳನ್ನು ತೆರೆಯುವುದಕ್ಕೆ ಯಾರಿಗೆ ಸಾಧ್ಯ? ಆದರೆ ಯೇಸು ಅದನ್ನು ಸಹ ಮಾಡಿದನು. ಆತನು ಪ್ರತಿಯೊಂದು ರೋಗವನ್ನು ಗುಣಪಡಿಸಿದನು. ಆತನ ಒಂದು ಮಾತಿಗೆ ದೆವ್ವಗಳು ಓಡಿಹೋದವು. ಆತನು ಅನೇಕ ಜನರ ಜೀವಿತಗಳನ್ನು ಬದಲಾಯಿಸಿದನು ಮತ್ತು ಪಾಪದಿಂದ ಅವರನ್ನು ರಕ್ಷಿಸಿದನು. ನಿಶ್ಚಿತವಾದ ಅದ್ಭುತಗಳನ್ನು ಮಾಡುವುದಕ್ಕೆ ಆತನು ಕೆಲವು ಪ್ರವಾದಿಗಳಿಗೆ ಬಲವನ್ನು ಕೊಟ್ಟನು. ಆದರೆ ಕರ್ತನಾದ ಯೇಸು ತನ್ನ ಸ್ವಂತ ಅಧಿಕಾರ ಮತ್ತು ಬಲದಿಂದ ಅದ್ಭುತಗಳನ್ನು ಮಾಡಿದನು. ಈತನೊಬ್ಬ ಪಾರ್ಶ್ವಾಯು ಮನುಷ್ಯನು ಎದ್ದು ನಿಲ್ಲಲು ಶಕ್ತನಾಗುವಂತೆ ಮಾಡಿ ಅವನನ್ನು ದೃಷ್ಟಿಸಿ ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು. ಆ ಮನುಷ್ಯನು ಎದ್ದು ನಿಂತು ದೇವರನ್ನು ಸ್ತುತಿಸುತ್ತಾ ಮನೆಗೆ ಹೋದನು. ಯೇಸು ಔಷಧಿಗಳಿಂದ ಮತ್ತು ಮಂತ್ರವಿದ್ಯೆಗಳಿಂದ ಗುಣಪಡಿಸಲಿಲ್ಲ. ತನ್ನ ಮಾತಿನಿಂದ ಬಲ ಮತ್ತು ಅಧಿಕಾರದಿಂದ ಮಾತ್ರದಿಂದಲೇ ಆತನು ರೋಗಿಯನ್ನು ಸ್ವಸ್ಥಪಡಿಸಿದನು. ಲಾಜರನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನು ಸತ್ತು ಸಮಾಧಿ ಮಾಡಲ್ಪಟ್ಟಿದ್ದನು. ಯೇಸು ಲಾಜರನ ಬಳಿಗೆ ಬಂದಾಗ ಅವನನ್ನು ಸಮಾಧಿ ಮಾಡಿ ಆಗಲೇ 4 ದಿವಸಗಳಾಗಿತ್ತು. ಯೇಸು ಅವನ ಸಮಾಧಿಯ ಹತ್ತಿರ ಹೋಗಿ, ಲಾಜರನೇ ಎದ್ದು ಹೊರಗೆ ಬಾ ಅಂದನು. ಶವವು ಸಮಾಧಿಯಿಂದ ಹೊರಬಂತು. ಯೇಸು ಸತ್ತವರನ್ನು ಎಬ್ಬಿಸುವುದಕ್ಕೆ ಅಧಿಕಾರವನ್ನು ಹೊಂದಿದ್ದನು. ಅದಕ್ಕಾಗಿಯೇ ಆತನು ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ಯೋಹಾನ 11:25 ಎಂದು ಹೇಳುವುದಕ್ಕೆ ಶಕ್ತನಾಗಿದ್ದನು. ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಆತನ ಮುಂದೆ ನಿಲ್ಲುವುದಕ್ಕೆ ಎದ್ದು ಬರುವ ದಿನವೂ ಬರುತ್ತದೆ. ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ನೀನು ಸತ್ತು ಹೋಗಿದ್ದರೆ ನೀನು ಸಹ ಸಮಾಧಿಯಿಂದ ಎದ್ದು ಬರುತ್ತಿ. ಈಗಲೂ ಸಹ ನೀನು ಆತನನ್ನು ನಿನ್ನ ಕರ್ತನು ಮತ್ತು ರಕ್ಷಕನೆಂಬುದಾಗಿ ನಂಬುವುದಾದರೆ ಕರ್ತನಾದ ಯೇಸು ನಿನಗೆ ಹೊಸ ಜೀವವನ್ನ ಕೊಟ್ಟು ಪರದೈಸಿನಲ್ಲಿ ಎಂದೆಂದಿಗೂ ಜೀವಿಸುವುದಕ್ಕೆ ಅಧಿಕಾರವನ್ನ ಕೊಡುತ್ತಾನೆ. ಯೇಸು ಈಗಲೂ ಪ್ರಪಂಚದಾದ್ಯಂತ ಅನೇಕ ಜನರ ಜೀವಿತಗಳನ್ನು ರೂಪಾಂತರಗೊಳಿಸುತ್ತಿದ್ದಾನೆ. ಆತನು ತನ್ನ ಜೀವಿತವನ್ನು ಸಹ ರೂಪಾಂತರಗೊಳಿಸುತ್ತಾನೆ. ಯೇಸುವಿನ ಕುರಿತು ನೀವು ಏನು ಆಲೋಚಿಸುತ್ತಿದ್ದೀಯಾ? ಆತನ ಕೆಲಸಗಳ ಕುರಿತು ಏನು ಆಲೋಚಿಸುತ್ತಿ? ಆತನು ಅದ್ವಿತೀಯನು, ಆತನು ಸರ್ವಶಕ್ತನು, ಆತನು ಹೋಲಿಸಲಾಗದವನು. ಈ ದಿನ ನೀವು ಬಿಟ್ಟು ಹೋಗುವುದಕ್ಕಿಂತ ಮೊದಲು ಯೇಸುವಿನ ಕುರಿತು ಇನ್ನೊಂದು ಪ್ರಶ್ನೆ ನಿಮಗೆ ಕೇಳುತ್ತೇವೆ. 5. ಆತನ ಹೆಸರುಗಳು ಮತ್ತು ಬಿರುದುಗಳ ಕುರಿತು ಏನು ಆಲೋಚಿಸುತ್ತೀರಿ? ಪ್ರವಾದಿಗಳ ಬರಹಗಳಲ್ಲಿ ನಾವು ನೋಡಿದಂತೆ ಯೇಸುವು 100 ಹೆಸರುಗಳನ್ನು ಮತ್ತು ಬಿರುದುಗಳನ್ನು ಹೊಂದಿದ್ದಾನೆ. ಆತನು ಯಾರೆಂದು ನಾವು ಉತ್ತಮವಾಗಿ ತಿಳಿದುಕೊಳ್ಳುವುದಕ್ಕೆ ಈ ಹೆಸರುಗಳು ನಮಗೆ ಸಹಾಯಕವಾಗಿವೆ. ಆತನು ಇಮ್ಯಾನುವೆಲ್, ವಾಕ್ಯ, ಮನುಷ್ಯಕುಮಾರ, ದೇವರ ಕುರಿಮರಿ, ವಿಮೋಚಕ, ರಕ್ಷಕ, ಜೀವದ ರೊಟ್ಟಿ, ನಿಜವಾದ ದ್ರಾಕ್ಷೆ ಬಳ್ಳಿ, ಒಳ್ಳೆ ಕುರುಬ, ಲೋಕದ ಬೆಳಕು, ಮಹಿಮೆಯ ಕರ್ತನು, ಪುನರುತ್ಥಾನವು, ಅಲ್ಫಾ ಮತ್ತು ಒಮೇಗಾ, ಮೊದಲನೆಯವನು ಮತ್ತು ಕೊನೆಯವನು, ಆದಿಯು ಮತ್ತು ಅಂತ್ಯವು, ಬಾಗಿಲು, ಮಾರ್ಗವು, ಸತ್ಯವು ಮತ್ತು ಜೀವವು, ಮತ್ತು ದೇವರ ಮಗನು ಎಂದು ಕರೆಯಲ್ಪಟ್ಟಿದ್ದಾನೆ. ದೇವರ ಪ್ರವಾದಿಯಾಗಿರುವ ಮೋಶೆಯು ದೇವರ ಮನುಷ್ಯನೆಂದು ಕರೆಯಲ್ಪಟ್ಟಿರುವುದನ್ನು ನಾವು ನೋಡಿದ್ದೇವೆ. ಪ್ರವಾದಿಯಾದ ಅಬ್ರಹಾಮನು ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟಿದ್ದಾನೆ. ಆದರೆ ಒಬ್ಬ ವ್ಯಕ್ತಿಯು ಮಾತ್ರ ದೇವರ ಮಗನೆಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಒಬ್ಬ ಮನುಷ್ಯ ಸ್ನೇಹಿತ ಅಥವಾ ಮಗ ಇವರಲ್ಲಿ ಯಾರು ಹತ್ತಿರದ ಸಂಬಂಧವನ್ನು ಹೊಂದಿದವರೆಂಬುದನ್ನು ಕೇಳಿರಿ. ನಿಮ್ಮ ಹೃದಯಗಳಲ್ಲಿರುವ ಸತ್ಯವನ್ನು ಹೊಂದಿದವರೆಂಬುದನ್ನು ಹೇಳಿರಿ. ನಿಮ್ಮ ಹೃದಯದಲ್ಲಿರುವ ಸತ್ಯವನ್ನು ಮಾತಾಡಿರಿ. ಹೌದು, ಏಸು ದೇವರ ಮಗನೆಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಬೇರೆಯವರೆಲ್ಲರಿಂದಲೂ ಏಸುವನ್ನು ಪ್ರತ್ಯೇಕಿಸುವುದಕ್ಕೆ ದೇವರು ಆತನನ್ನು ತನ್ನ ಮಗನೆಂದು ಕರೆದನು. ದೇವರು ಏಸುವನ್ನು ಕುರಿತು, ಈತನು ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂದು ಹೇಳಿರುವುದನ್ನು ನಾವು ಸುವಾರ್ತೆಯಲ್ಲಿ ಓದುತ್ತೇವೆ. ದೇವರ ಉದ್ದೇಶವೇನು? ಮಗನು ತಂದೆಯ ಛಾಯೆ ಎಂದು ನಾವು ಹೇಳುತ್ತೇವೆ. ಮಗನು ತಂದೆಯ ಸ್ವರೂಪವನ್ನು ಪ್ರತಿಬಿಂಬಿಸುತ್ತಾನೆ. ದೇವರು ಹೇಗಿದ್ದಾನೆಂಬುದನ್ನು ಏಸು ನಮಗೆ ತೋರಿಸುತ್ತಾನೆ. ಅದಕ್ಕಾಗಿ ವಾಕ್ಯವು ಹೇಳುವುದೇನೆಂದರೆ, ದೇವರನ್ನು ಯಾರೂ ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನೂ ಸ್ವತಃ ದೇವರೂ ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದವನು. ನೀವು ದೇವರನ್ನು ತಿಳಿದುಕೊಂಡು ಆತನೊಂದಿಗೆ ಎಂದೆಂದಿಗೂ ಅದ್ಭುತವಾದ ಸಂಬಂಧವನ್ನು ಹೊಂದುವುದಕ್ಕೆ ಇಷ್ಟಪಡುತ್ತೀರೋ? ಹಾಗಾದರೆ ದೇವರು ತನ್ನ ಮಗನೆಂಬುದಾಗಿ ಕರೆದಿರುವ ಕರ್ತನಾದ ಏಸುವಿನ ಬಳಿಗೆ ಬನ್ನಿರಿ. ಒಬ್ಬ ಮಗನು ತನ್ನ ತಂದೆಯ ಹೆಸರಿನಲ್ಲಿ ಮಾತಾಡುವುದಕ್ಕೆ ಸಾಧ್ಯ? ಏಸು ಮನುಷ್ಯರ ಜೊತೆಯಲ್ಲಿದ್ದಾಗ ಅದನ್ನೇ ಮಾಡಿದ್ದು. ಅದಕ್ಕಾಗಿಯೇ ಆತನು ಇಮ್ಯಾನ್ಯುವೇಲ್ ಎಂದು ಕರೆಯಲ್ಪಟ್ಟನು. ದೇವರು ನಮ್ಮೊಂದಿಗಿದ್ದಾನೆ ಎಂಬುದು ಇದರ ಅರ್ಥ. ದೇವರು ಒಂದು ಮಾನವ ಶರೀರದಲ್ಲಿ ಭೂಮಿಯ ಮೇಲೆ ಕಾಣಿಸಿಕೊಳ್ಳುವುದಕ್ಕಾಗುವುದಿಲ್ಲ ಎಂದು ಕೆಲವರು ಊಹಿಸುತ್ತಾರೆ. ಹೇಗೂ ಈ ರೀತಿಯಲ್ಲಿ ಅಂದುಕೊಳ್ಳುವವರು ದೇವರು ಪಾಪಿಗಳನ್ನು ರಕ್ಷಿಸುವುದಕ್ಕೆ ರಚಿಸಿದ ಯೋಜನೆಯನ್ನು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ. ಆದಾಮನ ಸಂತತಿಯವರು ತನ್ನನ್ನು ತಿಳಿದುಕೊಳ್ಳುವಂತೆ ಮಾಡಿ ಅವರನ್ನು ಸೈತಾನನ ಕೈಯೊಳಗಿಂದ ಬಿಡಿಸುವುದಕ್ಕೆ ದೇವರ ನಿತ್ಯತ್ವದ ಮಗನು ಮಾನವ ಶರೀರಿಯಾಗಿ ಭೂಲೋಕದಲ್ಲಿ ಕಾಣಿಸಿಕೊಳ್ಳುವುದು ಆತನ ಯೋಜನೆಗೆ ಅವಶ್ಯವಾಗಿತ್ತು. ಸ್ನೇಹಿತರೆ, ದೇವರು ದೊಡ್ಡವನು ಮತ್ತು ಆತನು ಏನನ್ನಾದರೂ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರತಿಯೊಬ್ಬರೂ ಆತನನ್ನು ತಿಳಿದುಕೊಳ್ಳುವುದಕ್ಕೆ ದೇವರು ಇಷ್ಟಪಡುತ್ತಾನೆ. ಅದಕ್ಕಾಗಿಯೇ ಆತನು ಒಬ್ಬ ಮನುಷ್ಯನಾಗಿ ಭೂಲೋಕದಲ್ಲಿ ಜೀವಿಸಿದನು. ಮೆಸ್ಸಿಯನಾದ ಏಸುವಿನ ಹೆಸರುಗಳ ಮತ್ತು ಬಿರುದುಗಳ ಕುರಿತು ನೀವು ಏನು ಅಭಿಪ್ರಾಯಪಡುತ್ತೀರಿ? ಆತನು ಹೋಲಿಸಲಾಗದವನು? ಆತನ ಜನನ, ಗುಣಲಕ್ಷಣ, ಮಾತುಗಳು ಮತ್ತು ಕೆಲಸಗಳ ಕುರಿತು ನೀವು ಏನು ಆಲೋಚಿಸುತ್ತೀರಿ? ಆತನು ಯಾರೆಂಬುದಾಗಿ ನೀವು ಅಭಿಪ್ರಾಯಪಡುತ್ತೀರಿ? ಬರಬೇಕಾದ ಕ್ರಿಸ್ತನ ವಿಷಯವಾಗಿ ನಿಮಗೆ ಹೇಗೆ ತೋರುತ್ತದೆ? ಆತನು ಯಾರ ಮಗನು? ಈ ದಿನದ ನಮ್ಮ ಸಮಯವು ಮುಗಿಯಿತು. ದೇವರ ಚಿತ್ತವಾದರೆ ಮುಂದಿನ ಅಧ್ಯಯನದಲ್ಲಿ ಯೇಸುವಿನ ಕುರಿತಾಗಿ ಇನ್ನೂ 5 ಪ್ರಶ್ನೆಗಳನ್ನು ನಿಮಗೆ ಕೇಳಿ ಉತ್ತರಿಸುತ್ತೇವೆ ಮತ್ತು ಪರಿಶುದ್ಧ ಗ್ರಂಥಗಳ ಮೂಲಕವಾದ ನಮ್ಮ ಪ್ರಯಾಣವನ್ನು ಪೂರ್ತಿಗೊಳಿಸುತ್ತೇವೆ. ಗ್ರಂಥದ ಈ ವಚನವನ್ನು ನೀವು ವಿಚಾರ ಮಾಡುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೊಲೊಸೆ 2:9-10 ವಚನ: ಕ್ರಿಸ್ತನಲ್ಲಿಯೇ ದೇವರ ಸರ್ವಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು SMS ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ: 9902606453. ಮತ್ತೊಮ್ಮೆ ಹೇಳ್ತೇನೆ: 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು. ಪ್ರೇಮ ಮಿತ್ರರು ದೂರಾದರೂ
ಯೇಸು ಪ್ರೇಮ ನಿತ್ಯ ಪ್ರೇಮ.
ಪ್ರೇಮ ಜೀವವ ನೀಡಿದ